ಕಾಶಿ ಜ್ಞಾನ ಸಿಂಹಾಸನದ ಆದಿಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರುಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಶಾಖಾಪುರದ ಈ ತಪೋವನ ಮಠದಲ್ಲಿ ಹೊಸ ಸಹಸ್ರಮಾನದೊಳಗೆ ವಿಶ್ವದಲ್ಲಿ ಶಾಂತಿ ಸ್ಥಾಪಿತವಾಗಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಕಾಶಿ ಜಗದ್ಗುರುವರ ತಪೋನುಷ್ಠಾನ, ಪಾದಪೂಜೆ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ನೆರವೇರ್ತಾ ಬರ್ತಾ ಇದ್ದಾವೆ. ಇಂದಿನ ಈ ಸಾಯಂಕಾಲದ ಧರ್ಮಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿರುವ ತಪೋವನ ಮಠಾಧ್ಯಕ್ಷರಾದ ಷಟಸ್ಥಲ ಬ್ರಹ್ಮಿ ಸಿದ್ಧರಾಮ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿ ನಿಮ್ಮೆಲ್ಲರಿಗೆ ಸದಾ ಪ್ರೋತ್ಸಾಹವನ್ನು ತುಂಬುತ್ತಿರುವ ಪರಶುಮಠದ ಷಟಸ್ಥಲ ಬ್ರಹ್ಮಿ ಅಭಿನವ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರೇ, ಇಂದಿನ ಈ ಧರ್ಮಸಭೆಯಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರಿಗೆ ವಿನೋದದೊಡನೆ ತತ್ವ ಸಂದೇಶವನ್ನು ಕೊಟ್ಟಿರುವ ಸೊಲ್ಲಾಪುರದ ವೇದಮೂರ್ತಿ ಬಸವರಾಜ ಶಾಸ್ತ್ರಿಗಳವರೇ ಹಾಗೂ ಹಿತ್ತಲ ಶಿರೂರದ ಶರಣಕುಮಾರ್ ಶಾಸ್ತ್ರಿಗಳವರೇ, ಪ್ರತಿದಿನಾಲೂ ಕೂಡ ಸಂಗೀತ ಸೇವೆಯನ್ನು ಮಾಡುತ್ತಿರುವ ವೇದಮೂರ್ತಿ ಗುರುಲಿಂಗಯ್ಯ ಗವಾಯಿಗಳವರೇ, ಅವರ ಸಮಸ್ತ ಕಲಾಬಳಗವೇ, ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಶ್ರವಣ ಮಾಡಲು ಬಂದಿರುವ ಶಖಾಪುರ ಹಾಗೂ ಇನ್ನಿತರ ಗ್ರಾಮಗಳಿಂದ ಬಂದಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರು, ಪ್ರತಿದಿನಾಲೂ ಕೂಡ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನಗಳನ್ನು ನೀವೆಲ್ಲ ಭಕ್ತಿಯಿಂದ ಶ್ರವಣ ಮಾಡ್ತಾ ಬರ್ತಾ ಇದ್ದೀರಿ. ಸುಮಾರು ಒಂದು ವಾರದಿಂದ ಸಿದ್ಧಾಂತ ಶಿಖಾಮಣಿಯ ಮೊದಲನೇ ಸ್ಥಳವಾಗಿರತಕ್ಕಂತಹ ಪಿಂಡಸ್ಥಳದ ಬಗ್ಗೆ ನೀವೆಲ್ಲ ಶ್ರವಣ ಮಾಡ್ತಿದ್ದೀರಿ. ನಿನ್ನೆ ನಾವು ನಿಮಗೆಲ್ಲ ಅಪ್ಪಣೆ ಕೊಟ್ಟಿದ್ದೇವೆ, 101 ಸ್ಥಳದೊಳಗೆ ಒಂದು ವಾರ ಆದರೂ ಇನ್ನು ಮೊದಲನೇ ಸ್ಥಳದಾಗದಿ ಒಂದ್ ಬೆಳಕ ಇನ್ನು ಉಳಿದ ದಿವಸದಾಗ 8 ಸ್ಥಳ ಹೊಕ್ಕಿವೆ, ಹಾಗೆ ಇದನ್ನು ಮುಟ್ಟೋದಂತ ನಮ್ಮ ಕಡೆಯಿಂದ ಆಗಂಗ್ ಕಾಣಂಗಿಲ್ಲ ಅನ್ನುವಂತ ಒಂದು ವಿಚಾರ ಬರ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಬಹಳ ಸುಂದರವಾದ ಮಾತು ಬರೀತಾರೆ, ನಾವು ತಿಳಿದುಕೊಂಡಿರುವಂತಹ ಜ್ಞಾನ ಅದು ಬಹಳ ಸಣ್ಣದಿದ್ರೂ ಕೂಡ ಅನೇಕ ದಿನಗಳ ಅಜ್ಞಾನವನ್ನ ಆ ಕತ್ತಲೆಯನ್ನ ದೂರ ಮಾಡತಕ್ಕಂಥ ಸಾಮರ್ಥ್ಯ ಆ ಸ್ವಲ್ಪ ಜ್ಞಾನ ಕೂಡ ಇರ್ತದೆ. ಒಬ್ಬ ದೊಡ್ಡ ಸಾಹುಕಾರವನ್ನು ಮನೆ ಕಟ್ಟಿಸಿ ಅದರೊಳಗೆ ದೀಪ ಹಚ್ಚಲಾರದ ಒಂದು 100 ವರ್ಷ ಆಗಿತ್ತಂತ. ಮನೆ ಕಟ್ಟ್ಯಾನ, ಆದ್ರ ಪ್ರವೇಶಕರ ಮುಹೂರ್ತ ಬಂದಿಲ್ಲ ಅಂತ ತಿಳ್ಕೊಂಡು ಹಂಗ ಕಿಡಿಕಿ ಬಾಗಿಲ ಬೆಳಕಂಡೆಲ್ಲ ಬಂದ್ ಮಾಡಿ ಕೀಲಿ ಹಚ್ಚಿಬಿಟ್ಟನ. ಸುಮಾರು ಒಂದು 100 ವರ್ಷ ಮನೆಯೊಳಗ ಕತ್ತಲೆ ಇತ್ತಂತ. ಈ 100 ವರ್ಷದ ಕತ್ತಲೆಯನ್ನ ಕಳಿಬೇಕಾದ್ರೆ ಎಷ್ಟು ದಿವಸ ದೀಪ ಹಚ್ಚಬೇಕಲ್ಲೇ? ಏನ ದೀಪ ಹಚ್ಚಕ್ಕೊಂದು 100 ವರ್ಷ ಬೇಕನ ಅಲ್ಲಿ? ಒಂದು ಕ್ಷಣ ನೀವೊಂದು ಮೇಣಬತ್ತಿನೋ ಒಂದು ದೀಪನೋ ಹಚ್ಚಿಬಿಟ್ರಂದ್ರೆ ಕತ್ತಲೆ ಹೋಗಿಬಿಡ್ತದೆ. 100 ವರ್ಷದ ಕತ್ತಲೆ ಇರ್ಬೋದು, 1000 ವರ್ಷದ ಕತ್ತಲೆ ಇರ್ಬೋದು, ಆದ್ರೆ ಒಂದು ಕ್ಷಣದಲ್ಲಿ ಹಚ್ಚಿರ್ತಕ್ಕಂಥ ದೀಪದಿಂದ ಕತ್ತಲೆ ಹೆಂಗ ದೂರ ಆಗ್ತದೆ? ಹಾಗೆ ನಾವು ನಡೆಯುವಂತಹ ಮಾರ್ಗ ಬಹಳ ದೂರಿದ್ರೂ ಕೂಡ ಕೈಯೊಳಗ ದೀಪ ಅನ್ನುವಂಥದ್ದು ಬಂತು ಅಂದ್ರೆ ನಾವು ಸಾವಕಾಶವಾಗಿ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯವಕ್ಕ. ಅದಕ್ಕೆ ಬೇಕಾದಷ್ಟು ಮಾರ್ಗ ದೂರ ಇರಬಹುದು, ಅದೆಲ್ಲ ಕತ್ತಲೆಯಿಂದ ತುಂಬಿಕೊಂಡಿರಬಹುದು, ಆದರೆ ಹೋಗುವಂತ ವ್ಯಕ್ತಿಯ ಕೈಯಲ್ಲಿ ದೀಪ ಇತ್ತು ಅಂದ್ರೆ ಅವ ಸಹಜವಾಗಿ ಹೋಗಿ ಮುಟ್ತಾನ. ಹೋದಲ್ಲಿ ಹೋದಲ್ಲೆಲ್ಲ ಅದು ಬೆಳಕೋಂತ ಬರ್ತದ, ಕತ್ತಲೆ ದೂರ ಆಗ್ತದೆ. ಅದಕ್ಕ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಸತೋಮ ಸದ್ಗಮಯ ಅಂತ ತಿಳ್ಕೊಂಡು ಋಷಿಗಳು ಪ್ರಾರ್ಥನಾ ಮಾಡಿಕೊಂಡಿದ್ದಾರೆ. ಅಸತ್ಯನಿಂದ ಸತ್ಯದ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡು ಹೆಂಗ್ ಬೇಡ್ಕೊಂಡು ಬರ್ತಾ ಇದ್ದಾರೆ. ಹಾಗ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಒಂದು ಮಣಿ ಅಂದರೆ ಪ್ರಕಾಶವನ್ನು ಕೊಡತಕ್ಕಂಥ ದಿವ್ಯವಾದ ರತ್ನವನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಹೊರಟಿವಿ ಅಂತ ಕೇಳಿದ್ದಾರೆ. ನಾವು ಹೋದಲ್ಲಿ ಹೋದಲ್ಲೆಲ್ಲ ಅದು ಬೆಳಕೇ ಬರ್ತದೆ. ಆ ಬೆಳಕಿನಲ್ಲಿ ಇಂದಿಲ್ಲ ನಾಳೆ ಆ ಸ್ಥಾನವನ್ನು ಅವಶ್ಯವಾಗಿ ನಾವು ಹೋಗಿ ಮುಟ್ತಾ ಇದೆ. ಅದಕ್ಕೆ ಸ್ವಲ್ಪ ಮಪ್ಯಶ್ಯ ಧರ್ಮಶ್ಯ ತ್ರಾಯತೆ ಮಹತೋ ಭಯಾತ್. ನಾವು ಮಾಡಿರುವಂತಹ ಪುಣ್ಯ ಸ್ವಲ್ಪ ಇದ್ರೂ ಕೂಡ ನಾವು ಪಡೆದುಕೊಂಡಂತಹ ಜ್ಞಾನ ಬಹಳ ಸಣ್ಣ ಇದ್ರೂ ಕೂಡ ಅದು ಅನೇಕ ದಿನಗಳ ಅಜ್ಞಾನವನ್ನು ದೂರ ಮಾಡುತ್ತದೆ. ಅದನ್ನೇ ಶರಣರೊಂದು ವಚನದಲ್ಲಿ ಹೇಳಿದ್ದಾರೆ, ಕರಿ ಘನ ಅಂಕುಶ ಕಿರಿದನ್ನಬಹುದೇ ಬಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನರಿವ ಮನ ಕಿರಿದನ್ನಬಹುದೇ ಬಾರದಯ್ಯ. ಒಂದು ಎರಡು ಮೂರು ಉದಾಹರಣೆ ಕೊಟ್ಟು ತಿಳಿಸ್ತಾರ. ಕರಿ ಘನ ಅಂಕುಶ ಕಿರಿದನ್ನಬಹುದೇ ಬಾರದಯ್ಯ. ಆನೆ ಬಹಳ ದೊಡ್ಡದಿರ್ತದೆ, ಅದು ಮದೋನ್ನಮತ್ವಾಗಿರ್ತಕ್ಕಂಥ ಆನೆಯನ್ನ ನಾವು ಹತೋಟಿಲಿ ಇಟ್ಕೋಬೇಕಾದ್ರೆ ಅದಕ್ಕೆ ಬಹಳ ದೊಡ್ಡ ಅಂಕುಶ ಇಲ್ಲ, ಅಂಕುಶ ಬಹಳ ಸಣ್ಣದಿರ್ತದೆ. ಆನೆ ಆಕಾಶದಷ್ಟು ಗಾತ್ರದ ಆನೆ ಇದ್ರೂ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಅಂಕುಶ ಅದನ್ನು ತನ್ನ ಅಂಕಿತದಲ್ಲಿ ಇಟ್ಟುವಂತ. ಅದೇ ಪ್ರಕಾರವಾಗಿ ತಮಂದ ಘನ ಜ್ಯೋತಿ ಕಿರಿದನ್ನಬಹುದೇ ಬಾರದಯ್ಯ. ಕತ್ತಲೆ ಬಹಳ ದೊಡ್ಡದ, ನೂರಾರು ಸಾವಿರಾರು ವರ್ಷದ ಕತ್ತಲೆ ತಂದ್ರೂ ಕೂಡ ಸಣ್ಣ ಒಂದು ದೀಪನ ಹಚ್ಚಿಬಿಟ್ರೆ ಕತ್ತಲೆ ಹೆಂಗ ದೂರ ಆಗಿಬಿಡ್ತದೆ. ಹಾಗ ಮರವು ಘನ ನಿಮ್ಮ ನರಿವ ಮನ ಕಿರಿದನ್ನಬಹುದೇ ಬಾರದಯ್ಯ. ಪರಮಾತ್ಮನನ್ನು ಮರೆತದ್ದು ಎಂದು ಮರೆತೀವಂದ್ರೆ ನಮಗೆ ಗುರುತೇಲ್ಲ, ಅಷ್ಟು ದಿವಸ ಆಗಿ ಹೋಗಿದ್ದೇವೆ. ಅನೇಕ ಯುಗಗಳನ್ನು ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ. ಇಷ್ಟಾದ್ರೂ ಕೂಡ ನಮ್ಮಲ್ಲಿ ಮನಸ್ಸು ಅನ್ನುವಂಥ ಒಂದು ಸಣ್ಣ ಪದಾರ್ಥವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾಗಿ ನಾವು ಮಾರ್ಗದರ್ಶನ ಮಾಡ್ಕೋಂತ ಬಂದಿವೆ ಅಂದ್ರೆ ನಾವು ಪರಮಾತ್ಮನ ಮುಟ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅದಕ್ಕೆ ನಾವು ಒಂದ್ ದಿವಸ ಕೇಳ್ತೀವೋ 18 ದಿವಸ ಕೇಳ್ತೀವೋ ಮುಖ್ಯ ಅಲ್ಲ. ಪರಂತು ಒಂದೇ ದಿವಸ ಕೇಳಿರೂ ಕೂಡ ಆ ಕೇಳಿರುವಂತಹ ಮಾತು ನಿಮ್ಮ ಜೀವನದಲ್ಲಿ ಒಂದಿಲ್ಲೊಂದು ಕಾಲಕ್ಕೆ ಅದು ಉಪಯೋಗಕ್ಕೆ ಬರ್ತದ, ಅದಕ್ಕೆ ಅವಶ್ಯವಾಗಿ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಪಿಂಡಸ್ಥಲದೊಳಗೆ ಒಂದು ಮುಖ್ಯವಾದ ಪ್ರಶ್ನೆ ಬರ್ತದೆ, ಇಷ್ಟೆಲ್ಲ ಜೀವನ ಹುಟ್ಟಿ ಬಂದಾರಲ್ಲ, ಇವೆಲ್ಲ ಹುಟ್ಟಿ ಬರಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅನಾದ್ಯ ವಿದ್ಯಾ ಸಂಬಂಧ ತದಂಶೋ ಜೀವನಾಮಕ ಅಂತ ಕರೆದು ಅನಾದಿಯಾಗಿರ್ತಕ್ಕಂಥ ಅವಿದ್ಯೆಯ ಆವರಣ ಮಾಡೋಣದ್ರಿಂದ ಪರಮಾತ್ಮನೇ ಜೀವ 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 ಅಂತ ಕರೆಸಿಕೊಳ್ತಾರೆ. ಅದಕ್ಕೆ ನೀವೆಲ್ಲ ಯಾರಂದ್ರೆ ನೀವೆಲ್ಲ ಪರಮಾತ್ಮ ರೂಪರೇ. ಆದರೆ ಪರಮಾತ್ಮ ನೀವಿದ್ರೂ ಕೂಡ ನಿಮಗೆ ಅವಿದ್ಯೆ ಆವರಣ ಆಗಿರೋದ್ರಿಂದ ನಾವು ಪರಮಾತ್ಮ ಅನ್ನುವಂಥ ತಿಳುವಳಿಕಿಲ್ಲಂದ್ರಿಂದ ನಾವೆಲ್ಲ ನಮಗೆ ಜೀವ ಜೀವ ಅಂತ ನಾವು ಕರ್ಕೊಂಡ್ಬರ್ತೇವೆ, ನಮಗೆ ಜೀವಾತ್ಮರು ಅಂತ ಕರಿತೀವಿ. ಅದಕ್ಕೆ ಜೀವಾತ್ಮದ ವ್ಯಾಖ್ಯೆಯನ್ನು ಮಾಡುವ ಕಾಲಕ್ಕೆ ಶಾಸ್ತ್ರದಲ್ಲೇ ಬರೀದ ಜೀವತ್ವಂ ದುಃಖ ಸರ್ವಸ್ವಂ, ತದಿದಂ ಮಲಕಲ್ಪಿತಂ ಅಂತ ಹೇಳ್ತಾರೆ. ಜೀವ ಹೇಗಾದ ಅಂದ್ರೆ ಮೂರು ಮಲಗಳ ಆವರಣವಾಗಿರೋದ್ರಿಂದ ಪರಮಾತ್ಮನೇ ಜೀವ ಜೀವ ಅಂತ ಕರೆಸುವ. ಮೂರು ಮಲ ಯಾವ ಅಂದ್ರೆ ಅವಕ್ಕ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನುವಂಥ ಮೂರು ಹೆಸರು ಕೊಟ್ಟಿದ್ದಾರೆ. ಇವು ಏನ್ ಮಾಡ್ತಾವಂದ್ರೆ ನಮ್ಮನ್ನ ಮುಚ್ಚಿ ಹಾಕ್ತಾವು ಅಂತ ಹೇಳ್ತಾರೆ. ಈಗಾಗಲೇ ಶಾಸ್ತ್ರ ಹೇಳಿದ್ರೆ ಪ್ರವಚನದೊಳಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತಿರ್ತವೆ. ಇಚ್ಛಾಶಕ್ತಿ ಅಂದ್ರೆ ಏನು? ಈ ಪ್ರವಚನ ಕೇಳಾಕ ತಪೋವನಕ್ಕೆ ಹೋಗಬೇಕು ಅನ್ನುವಂತ ಮನಸ್ಸಿನ ಏನು ಬಯಕೆ ಆಗ್ತಲ್ಲ ಅದಕ್ಕೆ ಇಚ್ಛಾ ಇಚ್ಛಾ ಅಂತ ಕರೀತಾರೆ. ಅದಕ್ಕೆ ಇಚ್ಛಾಶಕ್ತಿ. ಅದು ಯಾರಲ್ಲಿ ಇರ್ತದ ಅವರೇ ಇಲ್ಲಿ ಬರ್ತಾರೆ. ಯಾರೆಲ್ಲ ಇಚ್ಛಾಶಕ್ತಿ ಇರಂಗಿಲ್ಲ ಅವರಿಲ್ಲಿ ಬರ್ಲಿಕ್ಕೆ ಆಗದಲ್ಲ. ಇನ್ನ ಜ್ಞಾನ ಶಕ್ತಿ ಅಂದ್ರೆ ಇಲ್ಲಿ ಮೇಲೆ ಕೂತ್ಕೊಂಡ ಮೇಲೆ ಕೀರ್ತನಕಾರರು, ಶಾಸ್ತ್ರಿಗಳು, ಶಿವಾಚಾರ್ಯರು, ಜಗದ್ಗುರು ಹೇಳ್ತಕ್ಕಂಥ ಮಾತನ್ನ ಕೇಳಿದಾಗ ನಿಮ್ ಮನಸ್ಸಿನಾಗ ಯಾವುದೋ ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ತಿಳುವಳಿಕೆ ಅಂತ ಬರ್ತದೆ, ಜ್ಞಾನ ಅಂತ ಬರ್ತದೆ. ಅದಕ್ಕೆ ನಾವು ಜ್ಞಾನಶಕ್ತಿ ಜ್ಞಾನಶಕ್ತಿ ಅಂತ ಕರೀತೀವಿ. ಇನ್ನು ಜ್ಞಾನ ಆದ್ಮೇಲೆ ಏನ್ ಮಾಡ್ತಾನೆ ಮನುಷ್ಯ ಅಂದ್ರೆ ಅದನ್ನ ಕ್ರಿಯಾದೊಳಗೆ ಇಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೇಗೆ ತಿಳ್ಕೊಂತಾರೆ, ಹೇಗೆ ಅರಿತಾನೆ, ಹಾಗೆ ಅದನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನಲ್ಲ ಅದಕ್ಕೆ ನಾವು ಕ್ರಿಯಾಶಕ್ತಿ ಅಂತ ಕರ್ಕೊಂಡ್ಬರ್ತೀವಿ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ ಮೂರು ಶಕ್ತಿ ಇರ್ತಾ ಇದ್ದಾವೆ. ಆದರೆ ಪರಮಾತ್ಮನಲ್ಲಿ ಆ ಶಕ್ತಿ ಬಹಳ ದೊಡ್ಡ ಇರ್ತವೆ. ಅವೇ ಮೂರು ಶಕ್ತಿಗಳೇ ಸಣ್ಣವಾದಾಗ ಅವಳಿಗೆ ಮಲಗಳು ಮಲಗಳು ಅಂತ ಕರೆದ. ಅದಕ್ಕೆ ಪರಮಾತ್ಮನ ಇಚ್ಛಾಶಕ್ತಿ ಸಣ್ಣದಾದಾಗ ಅದಕ್ಕೆ ಆಣವ ಮಲ ಅಂತ ಕರೆದ್ರು. ಅದು ಜೀವಾತ್ಮನ ಆವರಣ ಮಾಡುತ್ತೆ. ಅದಕ್ಕೆ ಇಚ್ಛಾ ನಮ್ದೇನದಪ್ಪ ಅಂದ್ರೆ ಸಣ್ಣದಾಯ್ತು. ಇಚ್ಛಾ ಸಣ್ಣದಾಗಿರೋದು ನಾವು ಏನ್ ಅಪೇಕ್ಷೆ ಪಡ್ತೇವಪ್ಪ ಅಂದ್ರೆ ಕೇವಲ ನಮ್ಮ ಪೂರ್ತಿ ಕಷ್ಟ ನಾವು ವಿಚಾರ ಮಾಡ್ತೇವೆ ಹೊರತಾಗಿ ಸಮಸ್ತ ಜಗತ್ತಿನ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ. ಅದಕ್ಕೆ ನಾನು ಸುಖವಾಗಿರಬೇಕು, ನಾನು ಆನಂದವಾಗಿರಬೇಕಂತಕ್ಕಂತ ಸಂಕುಚಿತ ಭಾವ ನಮ್ಮಲ್ಲಿ ಯಾಕೆ ಬರ್ತಾವ, ನಮ್ಮ ಇಚ್ಛಾ ಸಣ್ಣದಾಗಿ ಅದಕ್ಕೆ ಆಣವ ಮೇಲೆ ನಾವೆಲ್ಲ ಆವೃತ್ತವಾಗಿದೆ. ಇನ್ನು ಎರಡನೇದು ಈಶ್ವರನಲ್ಲಿರ್ತಕ್ಕಂಥ ಏನು ಜ್ಞಾನ ಶಕ್ತಿ ಅದ, ಆ ಜ್ಞಾನ ಶಕ್ತಿ ಯಾವಾಗ ಸಾಣದಕ್ಕ ಅದಕ್ಕೆ ಮಾಯಾಮಲ ಮಾಯಾಮಲ ಅಂತ ಕರ್ಕೊಂಡ್ಬರ್ತಾರೆ. ಅದು ನಮ್ಮ ಮೇಲೆ ಆವರಣ ಮಾಡೋದ್ರಿಂದ ನಾವು ಅಲ್ಪಜ್ಞ ಅಂತ ಕರೆಸುವಂತೆ ನಮಗೆ ಉಳಿದೆಲ್ಲ ತಿಳಿಯಂಗೆ ನಮ್ಗೇಟ್ ಬೇಕಟ್ಟ ಗುರ್ತಕ್ಕದು ಎಲ್ಲ ನಮ್ಗೆ ಗುರ್ತಾಗದಲ್ಲ. ನಮ್ಮ ಮುಂದೆ ಏನ್ ನಡೀತು ನಮ್ಗೆ ಗುರ್ತಕ್ಕ, ನಮ್ಮ ಹಿಂದಿಡಿ ನಮಗೆಲ್ಲ ಗುರ್ತಾಗದಲ್ಲ. ಹೀಗ ಜ್ಞಾನ ಶಕ್ತಿಯ ಸಂಕೋಚ ಆದಾಗ ಅದಕ್ಕೆ ಮಾಯಾಮಲ ಅಂತ ಕರ್ಕೊಂಬರ್ತಾರೆ. ಇನ್ನ ಪರಮಾತ್ಮನಲ್ಲಿರ್ತಕ್ಕಂಥ ಏನು ಕ್ರಿಯಾಶಕ್ತಿ ಅದ, ಆ ಕ್ರಿಯಾಶಕ್ತಿ ಸಣ್ಣದಾದಾಗ ಅದಕ್ಕೆ ಕಾರ್ಮಿಕ ಮಲ ಅಂತ ಕರ್ಕೊಂಬಂದ್ರು. ಹೀಗೆ ಮೂರು ಮಲಗಳಿಂದ ಆವೃತನಾಗಿರ್ತಕ್ಕಂಥ ಪರಮಾತ್ಮನ ಅಂಶಕ್ಕನ ಇಲ್ಲಿ ಜೀವಾತ್ಮ 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 ಅಂತ ಕರ್ಕೊಂಬಂದ್ರು. ಈ ಮೂರು ಮಲ ಆವರಣ ಆಗೋಣದ್ರಿಂದ ಜೀವಾತ್ಮನಲ್ಲಿ ಏನು ಫರಕಾಯಿತು ಪರಮಾತ್ಮನಿಗಿಂತಲೂ ಅಂತ ಕೇಳಿದ್ದಾದ್ರೆ ಅದಕ್ಕೆ ಆಣವ ಮಲದ ಆವರಣ ಆಗೋಣದ್ರಿಂದ ತನ್ನ ವ್ಯಾಪಕವಾದ ಸ್ವರೂಪವನ್ನು ಮರಿತಾನೆ, ತನ್ನನ್ನ ಸಣ್ಣವನನ್ನಾಗಿ ತಿಳ್ಕೊಂತ. ಅದಕ್ಕೆ ನಿಮಗೆ ಯಾರಾದರೂ ಕೇಳಿದ್ರೆ ನೀ ಎಲ್ಲಿದೆಯಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ನಾನು ಶಖಾಪುರದಾಗ ಅದೀನಿ ಅಂತ ಹೇಳ್ತಾನೆ. ಶಖಾಪುರದಾಗ ಅಂದ್ರೆ ಶಖಾಪುರ ತುಂಬೆಲ್ಲ ಅದೇನಪ್ಪ ಅಂತ ಕೇಳಿದ್ರೆ ಎಲ್ಲ ಶಖಾಪುರದೊಳಗ ತಪೋವನ ಮಠದಾಗ ಅದೀನಿ ಅಂತ ಹೇಳ್ತಾನೆ. ಅದು ತಪೋವನ ಮಠ ಒಂದು 10-20 ಎಕರೆ ಜಮೀನು ದೊಡ್ಡದ, ಅದ್ರ ತುಂಬನೇ ಕೂತ್ಕೊಂಡೇನೆ ಅಂತ ಕೇಳಿದಿಲ್ಲ, ಅದರ ಸಭಾ ಮಂಟಪದಾಗ ಕುಂತೀನಿ ಅಂತ ಹೇಳ್ತಾರೆ. ಮತ್ತೆ ಸಭಾ ಮಂಟಪ ತುಂಬ ನೀನೊಬ್ಬನ ಕುಂತಿ ಅನ್ನೋದಿಲ್ಲ, ಅದರಾಗ ಸಾವಿರಾರು ಮಂದಿ ಕೂತ್ಕೊಂಡಿದ್ರು, ಅದರಾಗ ನಾನು ಸ್ವಲ್ಪ ಜಾಗದಾಗ ಕೂತ್ಕೊಂಡೀನಿ ಅಂತ ಹೇಳ್ತಾನಲ್ಲ. ಅಂದ್ರೆ ಇದು ಏನಪ್ಪ ಅಂದ್ರೆ ಇದು ಆಣೋ ಮರದ ಪ್ರಭಾವ ಅಂತ. ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ನಮ್ಮ ಆತ್ಮ ಅನ್ನುವಂತಹದ್ದು ಜಗತ್ತಿನ ತುಂಬೆಲ್ಲ ವ್ಯಾಪಕವಾಗಿದ್ರು ಕೂಡ ತನ್ನ ವ್ಯಾಪಕತೆಯನ್ನು ಮರೆತುಕೊಂಡು ತನ್ನ ಸಂಕುಚಿತ ಭಾವನೆಯನ್ನು ನಾನು ಇಲ್ಲೇ ಇಷ್ಟ ಕೂತ್ಕೊಂಡಿರ್ತಕ್ಕಂಥ ತಿಳುವಳಿಕೆ ಬರುತ್ತಲ್ಲ, ಆ ತಪ್ಪು ತಿಳುವಳಿಕೆನೆ ಅದಕ್ಕೆ ಆಣವ ಮಲ ಅಂತ ಕರ್ಕೊಂಡ್ಬರ್ತಾರೆ. ಇನ್ನು ಎರಡನೇದಾಗಿರ್ತಕ್ಕಂಥ ಜ್ಞಾನ ಶಕ್ತಿ ಸಂಕೋಚ ಆಗಿರ್ತಕ್ಕಂಥ ಮಲಕ್ಕೆ ನಾವು ಮಾಯಾಮಲ ಅಂತ ಕರ್ಕೊಂಡ್ ಬರ್ತೀವಿ. ಮಾಯಾಮಲ ಏನ್ ಮಾಡುತ್ತಂದ್ರ ಅದಕ್ಕೆ ಭಿನ್ನ ವೇದ್ಯ ಪ್ರಥಾರೂಪಂ ಮಾಯಂ ಮಲಂ, ಅಂದರೆ ನಾನು ಬೇರೆ ನೀನು ಬೇರೆ ಅನ್ನುವಂತ ಭೇದ ಹುಟ್ಟಿಸುವಂತ ಏನು ತಿಳುವಳಿಕೆದಲ್ಲ ಇದು ಎದರ ಪ್ರಭಾವ ಅಂದ್ರೆ ಇದಕ್ಕೆ ಮಾಯಾಮಲ ಮಾಯಾಮಲ ಅಂತ ಕರೀತಾರೆ. ಒಂದು ಮನೆಯೊಳಗೆ ತಂದೆ ತಾಯಿಗೆ ನಾಲ್ಕಾರು ಜನ ಮಕ್ಕಳು ಹುಟ್ಟುತ್ತಾರೆ, ಅವರು ಕೂಡಿಕೊಂಡು ಬೆಳೀತಾರೆ, ದೊಡ್ಡವರಾಗ್ತಾರೆ, ಲಗ್ನ ಮಾಡಿಕೊಂತಾರೆ, ವ್ಯಾಪಾರ ಉದ್ಯೋಗ ಮಾಡ್ತಾರೆ. ಇದಾದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಬೇರೆ ಬೇರೆ ಆಗ್ತಾರೆ. ನಾನು ಬೇರೆ ಆಗ್ಬೇಕಂತಾನ, ನೀನು ಬೇರೆ ಆಗ್ಬೇಕಂತ, ಹಿಂಗ್ ಬೇರೆ ಯಾಕೆ ಆಗ್ಬೇಕಂತಾರೆ? ಎಲ್ಲರೂ ಕೂಡಿಕೊಂಡಿರ್ಬೇಕಂತಕ್ಕಂತ ವಿಚಾರ ಯಾಕೆ ಬರೋದಿಲ್ಲ ಅಂದ್ರೆ ಪ್ರತಿಯೊಬ್ಬರಲ್ಲಿ ಮಾಯಾಮಲ ಅನ್ನುವಂಥದ್ದಿರ್ತದ. ಅದು ಏನ್ ಮಾಡುತ್ತಪ್ಪ ಅಂದ್ರೆ ಎಲ್ಲರನ್ನು ಕೂಡಿಡ್ಲಿಕ್ಕೆ ಅದು ಮಾಡಿಕೊಡಂಗಿಲ್ಲ, ಅದು ನೀವೆಲ್ಲ ಬೇರೆ ಆಗ್ಬೇಕು. ಭಿನ್ನ ವೇದ್ಯ ಪ್ರಥಾರೂಪಂ ಮೈ ಎಂಬಲಂ ಅಂತ ಕರೀತಾರೆ. ಈ ಮಾಯಾಮಲದ ಆವರಣ ಆಗೋದ್ರಿಂದ ಮನುಷ್ಯನ ಜ್ಞಾನ ಅನ್ನುವಂಥದ್ದು ಸಂಕೋಚ ಆಗ್ತದೆ. ಅದಕ್ಕೆ ಸರ್ವತ್ರ ಇರತಕ್ಕಂಥ ಪರಮಾತ್ಮನನ್ನು ಮರಿತಾನೆ. ಅಷ್ಟೇ ಅಲ್ಲ, ತನ್ನೊಳಗಿರ್ತಕ್ಕಂಥ ದೇವರನ್ನು ಮರೆತು ಎಲ್ಲೆಲ್ಲೋ ಹುಡುಕೋಂತ ಹೋಗ್ತಾನೆ. ಅದಕ್ಕೆ ಎಲ್ಲಿವರೆಗೆ ಮಾಯಾ ಅನ್ನುವಂಥದ್ದು ನಮ್ಮ ಮನಸ್ಸಿನಿಂದ ದೂರ ಆಗೋದಿಲ್ಲ ಅಲ್ಲಿವರೆಗೆ ಪರಮಾತ್ಮನ ಕಾಣಲಿಕ್ಕಾಗೋದಿಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಒಂದು ಬಹಳ ಸುಂದರವಾದ ಮಾತು ಹೇಳಿದಾನೆ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಯಾರು ನನಗ ಶರಣಾಗತರಾಗ್ತಾರೆ ಅವರೇ ಮಾಯಿಂದ ಬಿಡುಗಡೆ ಆಗ್ತಾರೆ ಹೊರತಾಗಿ ನನಗ ಶರಣಾಗತರಾಗಲಾರದ ಮಾಯಿಂದ ಬಿಡುಗಡೆ ಮಾಡಿಕೊಳ್ಳಿಕ್ಕೆ ಬರಂಗಿಲ್ಲ ಅಂತ. ಒಮ್ಮೆ ಹೀಗೆ ನಾರದ ಮತ್ತು ಕೃಷ್ಣ ಕೂತುಕೊಂಡಾಗ ನಾರದ ಕೃಷ್ಣ ಪರಮಾತ್ಮ ಒಂದು ಪ್ರಶ್ನೆ ಕೇಳಿದ, ಪರಮಾತ್ಮ ನಿನ್ನ ಮಾಯಾದ ಬಗ್ಗೆ ಬಹಳ ಎಲ್ಲರೂ ವರ್ಣನೆ ಮಾಡ್ತಾರ, ಮಾಯಾ 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 ಅಂತ ತಿಳ್ಕೊಂಡು ಅದು ಮಾಯಾ ಏನು ಮಾಡ್ತದ ಅಂತ ಕೇಳಿದ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಾಯೆಯಲ್ಲಿ ಬಹಳ ದೊಡ್ಡ ಶಕ್ತಿ ಇರ್ತದ, ಅದು ಏನು ಬೇಕಾದ್ದು ಮಾಡಬಹುದು. ಹೌದು ಅಲ್ಲ ಮಾಡ್ತದ, ಅಲ್ಲ ಹೌದು ಮಾಡ್ತದ. ಅದಕ್ಕೆ ಅಘಟಿತ ಘಟನಾ ಪಟಿಯಸಿ ಮಾಯಾ ಅಂತ ತಿಳ್ಕೊಂಡು ಹೇಳಿದ. ಆಗ ಎಷ್ಟು ದೊಡ್ಡ ಸಾಮರ್ಥ್ಯ ಅದಕ್ಕೆ ಮಾಯಾಕೈತೆ ಅಂದ್ರೆ ಅದ ಮಾಯಾ ಹೆಂಗ ಅದ ನನ್ನ ಸ್ವಲ್ಪ ತೋರಿಸು ಅಂತ ತಿಳ್ಕೊಂಡು ನಾರದ ಪರಮಾತ್ಮನಿಗೆ ಕೇಳ್ದ. ಪರಮಾತ್ಮಂದ, ನನ್ನ ನೋಡಾಕತ್ತಿದ ಅದ್ರ ಬಿಟ್ಟುಕೊಟ್ಟು ಮಾಯಾ ಯಾಕೆ ನೋಡ್ಬೇಕಂತೀಯಪ್ಪ ನೀನು? ಇಲ್ಲಪ್ಪ, ನಿನ್ನಂತೂ ಯಾವಾಗಲೂ ನಾ ನೋಡೇ ನೋಡ್ತೇನೆ, ಆದರೆ ನಿನ್ನ ಮಾಯಾ ನೋಡ್ಬೇಕಂತ ನನಗೆ ಇಚ್ಛಾ ಆಗ್ಯದ, ಅದಕ್ಕೆ ನಿನ್ನ ಮಾಯಾ ಸ್ವಲ್ಪ ತೋರಿಸು ಅಂತಂದಾಗ ಹಾಗಾದ್ರೆ ತೋರಿಸ್ತೇನೆ ಬಾ ಅಂತ ತಿಳ್ಕೊಂಡು ನಾರದನ್ನು ಕರ್ಕೊಂಡು ಪರಮಾತ್ಮ ಊರ್ ಹೊರಗೆ ಹೋದಂತ. ಊರ್ ಹೊರಗೆ ಒಂದು ನದಿ ಹರಿತಾ ಇತ್ತು. ಆ ನದಿಯೊಳಗೆ ಇಬ್ರು ಸ್ನಾನ ಮಾಡ್ಲಿಕ್ಕೆ ಹೋದರು. ಪರಮಾತ್ಮ ಸ್ನಾನ ಮಾಡಿ ಹೊರಗೆ ಬಂದು ಬಟ್ಟೆ ಉಟ್ಕೋ ಅಂತ ನಿಂತುಕೊಂಡಿದ್ದ. ಅವಾಗ ನಾರದ ಇನ್ನೂ ನೀರೊಳಗೆ ಮುಳುಗಿ ಹೇಳ್ತಾ ಇದ್ದ. ಬ್ಯಾಸಗಿತ್ತು, ಹೊರಗ ಬಾಳ ಬಿಸಿಲದ, ಇನ್ನಷ್ಟು ನೀರಾಗಿರ್ಬೇಕಂತ ತಿಳ್ಕೊಂಡು ನೀರಾಗ ಮುಳುಗಿ ಹೇಳ್ತಾ ಇದ್ದ. ಒಮ್ಮೆ ಹಿಂಗ್ ನೀರಾಗ ಮುಳುಗಿದಂತ ಆ ನೀರಾಗ ಮುಳುಗಿದಾಗ ಒಂದು ಕನಸು ಬಿತ್ತಂತ. ನಿಮ್ ಮಕ್ಕೊಂಡ ಕನಸು ಬೀಳ್ತಿರ್ತಾವ, ಅವಾಗೆಲ್ಲಿ ಕನಸು ಬಿತ್ತು ಅಂದ್ರೆ ನೀರಾಗ ಹಿಂಗ್ ಮುಳುಗಿದ, ಆ ಮುಳುಗಿದ ಒಂದು ಕನಸು ಬಿತ್ತು. ಅದು ಕನಸು ಅಂದ್ರೆ ಏನು ಅಲ್ಲ, ಪರಮಾತ್ಮ ಒಂದು ಮಾಯಾ ಜಾಲ ಮಾಡಿಬಿಟ್ಟ ಅವನಿಗೆ, ಒಂದು ಕೃತ್ರಿಮವಾಗಿರ್ತಕ್ಕಂಥ ಕನಸನಲ್ಲಿ ಮೂಡಿಸ್ತಾ ಇದ್ದಾನೆ. ಆ ಕನಸಿನಾಗ ಏನಾಯ್ತಂದ್ರೆ ಅದು ನೀರು ತುಂಬಿ ಹರಿವ ಕಾಲಕ್ಕೆ ಹರ್ಕೋಂತ ಹೊಂಟುಬಿಟ್ಟು. ನಾನು ಹೀಗ ನದಿಯಲ್ಲಿ ಆತ ಹರ್ಕೋಂತ ಹೋಗೋ ಕಾಲಕ್ಕೆ ಆ ನದಿ ದಂಡಿಗೆ ಒಂದು ದೊಡ್ಡ ರಾಜಧಾನಿ ಇತ್ತು. ಆ ರಾಜಧಾನಿಯೊಳಗೆ ಆ ರಾಜ ಐಕ್ಯ ಆಗಿದ್ದ, ರಾಯಕ್ಯ ಶಿವೈಕ್ಯ ಆಗಿದ್ದ. ರಾಜ ತೀರ್ಕೊಂಡು ಹೋಗಿದ್ದ. ಅವಾಗ ಎಲ್ಲ ಜನರು ಚಿಂತೆ ಮಾಡ್ತಾ ಇದ್ರು, ರಾಜನಿಗೆ ಗಂಡು ಮಕ್ಕಳರ ಇಲ್ಲ, ರಾಜ ತೀರ್ಕೊಂಡು ಹೋಗ್ಬಿಟ್ಟಾನೆ, ಪರಂತಿ ನಮ್ಮ ರಾಜಕ್ಕ ಯಾರನ್ನ ರಾಜನ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಲಿಕ್ಕಾಗಿ ಊರಲ್ಲವರೆಲ್ಲರೂ ನಾ ಆಗ್ತೀನಿ ನೀ ಯಾಕಂತ ಎಲ್ಲಾರು ಮುಂದ್ ಬಂದ್ರು. ಅವಾಗ ಊರಾಗ ಒಂದ್ ನಾಲ್ಕು ಮಂದಿ ಹಿರಿಯರು ಕೊಡ್ಕೊಂಡು ವಿಚಾರ ಮಾಡಿದ್ರಂತ, ಇಲ್ಲಪ್ಪ ನಮ್ ಊರವ್ರ ಪೈಕಿ ಯಾರಾದ್ರೂ ರಾಜ ಆದ್ರೆ ಸುಮ್ನೆ ನಾವು ಜಗಳ ಮಾಡ್ಕೊಂತ ಕುಂಡಿರ್ಬೇಕಾಗ್ತದ. ಅದಕ್ಕೆ ನಮ್ ಊರವ್ರು ಯಾರು ಆಗೋದು ಬೇಡ. ನಮ್ಮೂರು ದಂಡೆಯಲ್ಲಿ ಒಂದು ನದಿ ಹರಿತಾ ಇದೆ, ಅದಕ್ಕ ನದಿ ಹತ್ರ ಹೋಗೋಣ. ಯಾರು ಇವತ್ತು ತೇಲ್ಕೋಂತ ಬರ್ತಾರಲ್ಲ ಅವರನ್ನ ರಾಜನ್ ಮಾಡ್ಬಿಡೋನು ಅಂತ ತಿಳ್ಕೊಂಡು ಹೇಳಿ ಆ ನಾಲ್ಕು ಮಂದಿ ಎಲ್ಲ ಕೂಡ್ಕೊಂಡು ಊರಲ್ಲಿ ಕೂಡ್ಕೊಂಡು ನದಿ ದಂಡಿಗೆ ಹೋದ್ರಂತ. ಅಷ್ಟೊಳಗೆ ಇವನ್ ನಾರದ ತೇಲ್ಕೋಂತ ಬರ್ತಿದ್. ಇವರಂದ್ರು ಏನಪ್ಪ ಹೇಗಾದ್ರೂ ದೇವ್ರ ಕಳಿಸಿಕೊಟ್ಟನ ನಮ್ ರಾಜ್ಯಕ್ಕೆ ರಾಜ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಅವನಿಗೆ ಜಾಲ ಹಾಕಿ ಹಿಡ್ಕೊಂಡು ಮೇಲೆ ಕರ್ಕೊಂಡು ಬಂದ್ರು. ಅವನ್ ನಾರದ ಕೇಳಂತ ಯಾಕಪ್ಪ ನಾನು ಎಲ್ಲಿ ಹಿಡ್ಕೊಂಡು ಹೊಂಟ್ರಿ? ಏ ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಮ್ಮ ಊರಿನ ರಾಜ ಸತ್ತ ಏನೆ, ಅದಕ್ಕೆ ಅವನಿಗೆ ಮಕ್ಳು ಯಾರಿಲ್ಲ, ಒಬ್ಬಕ್ ಹೆಣ್ಮಗಳದಾಳೆ, ಅದಕ್ಕೆ ಆಕೆ ಜೊತೆಗೆ ಲಗ್ನ ಮಾಡಿ ನಿನಗ ನಮ್ಮ ರಾಜಧಾನಿಗೆ ರಾಜನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ ಕೂಡ ಅವನಿಗೆ ಬಹಳ ಖುಷಿ ಆಯ್ತು. ಅಂತೂ ತೇಲ್ಕೊಂಡು ಬಂದದ್ದು ಬಹಳ ಚಲೋ ಆದ್ಬಿಡಪ್ಪ ಅಂತ ತಿಳ್ಕೊಂಡು ಹೇಳ್ದ. ಅವನ್ ಕರ್ಕೊಂಡು ಹೋದ್ರು, ಲಗ್ನ ಮಾಡಿದ್ರು, ಪಟ್ಟಾಭಿಷೇಕ ಮಾಡಿದ್ರು, ಸಿಂಹಾಸ ಮೇಲೆ ಕುತ್ಕೊಂಡ ಬಹಳ ಆನಂದವಾಗಿ ಕಾಲ ಕಳೀತಾ ಇದ್ದ. ಹೀಗೆ ವರ್ಷ ಆಯ್ತು, ಎರಡು ವರ್ಷ ಆಯ್ತು, ಮೂರು ವರ್ಷ ಆಯ್ತು, ಸುಮಾರು 10 ವರ್ಷ ಆಯ್ತು. ಈ 10 ವರ್ಷದ ಕಾಲಾವಧಿಯೊಳಗೆ ಅವನಿಗೆ 10 ಜನ ಮಕ್ಕಳಾದ್ರು. ಮುಂದೇನಾಯ್ತು, ಒಂದ್ ದಿವಸ ಅವನ ಹೆಂಡತಿ ಯಾವುದೋ ಒಂದು ಹೆರಿಗೆ ಕಾಯಿಲೆ ಬಂದು ಆ ರಾಜಕುಮಾರಿ ತೀರ್ಕೊಂಡ್ಬಿಟ್ಟು. ರಾಜಕುಮಾರಿ ತೀರಿಕೊಂಡು ಕೂಡಲೇ ಆ ರಾಜ್ಯದಲ್ಲಿ ಏನು ಪ್ರಥಾ ಇತ್ತು ಅಂದ್ರೆ, ಹಿಂದಕ್ಕೆ ನಮ್ಮ ದೇಶ ಒಂದು ಪ್ರಥಾ ಇತ್ತು, ಗಂಡ ತೀರಿಕೊಂಡ ಅಂದ್ರೆ ಹೆಂಡತಿನ ಕೂಡ ಆ ಅಗ್ನಿಯೊಳಗೆ ಹಾಕಿ ಸುಟ್ಟು ಬಿಡ್ತಾ ಇದ್ರು. ಸತಿ ಹೋಗು ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು. ಪರಂತ ಅವ್ರ ರಾಜಧಾನಿ ಏನು ಪದ್ಧತಿ ಇತ್ತಪ್ಪ ಅಂದ್ರೆ, ಹೆಂಡತಿ ಸತ್ರ ಅವನ ಜೊತೆಗೆ ಜೊತೆ ಗಂಡನು ಕೂಡ ಸುಡುವಂತ ಒಂದು ಪದ್ಧತಿ ಇತ್ತು. ಅವಾಗ ರಾಜಕುಮಾರಿ ಸತ್ತು ಕೂಡಲೆ ಅಕಿನೆಲ್ಲ ಶೃಂಗಾರ ಮಾಡಿ ಅಕಿನೆಲ್ಲ ಉದಿಸ್ತಾ ಬಾದಿಸ್ತಾ ಸ್ಮಶಾನಕ್ಕೆ ತಗೊಂಡು ಹೋದ್ರೆ ಹೆಣನ ಅಲ್ಲೆಲ್ಲ ಕಟ್ಟಿಗೆ ಒಟ್ಟಿದ್ರು. ಅದಕ್ಕೆ ಬೆಂಕಿ ಕೊಡಿಸಲ ಇವ ಗಂಡ ನಾರದಿದ್ಮೇಲೆ ಇವನಿಗೆ ಹೇಳಿದ್ರು ಬೆಂಕಿ ಕೊಡಪ್ಪ ಅಂತ. ಬೆಂಕಿ ಕೊಡೋದು ಅಷ್ಟೇ ಅಲ್ಲ, ಆ ಬೆಂಕಿ ಕೊಟ್ಟು ನೀ ಹೋಗಿ ಮತ್ತೆ ಅಕ್ಕಿ ಜೊತೆಗೆ ನೀನು ಕುಂಡಿರ್ಬೇಕು ಅಂದ್ರು. ಅವ ಅಂದ ಯಾಕ ಅಂದ, ಯಾಕಂದ್ರೆ ನಮ್ಮ ದೇಶದಲ್ಲಿ ಹೆಂಡತಿ ಸತ್ರ ಅಂದ್ರೆ ಹೆಂಡತಿ ಜೊತೆ ಗಂಡನು ಕೂಡ ಸುಡುವಂತ ಪದ್ಧತಿ ಅದ, ಅದಕ್ಕೆ ನೀನು ಕೂಡ ಬೆಂಕಿಯಲ್ಲಿ ಹೋಗ್ಬೇಕು. ಅವ ಅಂದ ಯಾಕಾರ ಈ ಊರಿಗೆ ಬಂದ ರಾಜ ಆದ್ನಪ್ಪ ಅಂದ. ಸಿಂಹಾಸನ ಮೇಲೆ ಕುಂಡಿರ್ಬೇಕಾದ್ರೆ ವಿಚಾರ ಮಾಡಲಿಲ್ಲ, ಲಗ್ನ ಮಾಡಿಕೊಳ್ಳೋ ಕಾಲಕ್ಕೆ ವಿಚಾರ ಮಾಡಲಿಲ್ಲ, 10 ವರ್ಷ ಸಂಸಾರ ಮಾಡೋ ಕಾಲಕ್ಕೇನು ಚಿಂತೆ ಮಾಡಲಿಲ್ಲ, ಈಗ ಹೆಂಡತಿ ಜೊತೆ ಸುಟ್ಟುಕೊಂಡು ಸಾಯದ್ ಬಂತಲ್ಲ ಅಂತ ತಿಳ್ಕೊಂಡು ಗಾಬರಿ ಆಗಿಬಿಟ್ಟ. ಗಾಬರಿಯಾಗಿ ಹ್ಯಾಂಗ್ ಉಳಿಬೇಕು, ಇದನ್ನ ಹ್ಯಾಂಗ್ ಪಾರಾಗಬೇಕು, ಪಾರಬೇಕಂತಕ್ಕಂತ ಗಡಬಡಿಸಿ ಅವ ಎದ್ದ. ಎಲ್ಲೆದ್ದ ಅಂದ್ರೆ ಅಲ್ಲಿ ನೀರಾಗ ಮುಳುಗಿದ್ನಲ್ಲ, ಆ ನೀರಾಗ ಮುಳುಗಿದ್ನಲ್ಲ, ಮುಳುಗಿದ ಎದ್ದ. ಆ ಒಂದ್ ಎರಡು ನಿಮಿಷದ ಇಷ್ಟೆಲ್ಲ ಕನಸಾಗಿತ್ತ ಅವನು. ಆ ನೀರಾಗ ಮುಳುಗಿ ಹಿಂಗ್ ಹೇಳ್ತಕ್ಕ ಒಂದ್ ನಿಮಿಷದ ಇದ್ದಿಲ್ಲಲ್ಲ, ಅಷ್ಟೊಳಗನ ಇಷ್ಟೆಲ್ಲ ನೀರ ಹರ್ಕೊಂಡು ಹೋಗಿದ್ದ. ಅಲ್ಲಿ ರಾಜ ಆಗಿದ್ದ, 10 ವರ್ಷ ಸಂಸಾರ ಮಾಡಿದ್ದ, 10 ಮಕ್ಕಳಾಗಿದ್ದು, ಹೆಂಡತಿ ಸತ್ಲು ಸೆಂತಿ ಜೊತೆಗೆ ಸುಡ್ತಕ್ಕಂತ ಪ್ರಸಂಗ ಬಂದಿತ್ತು. ಅವ ಎದ್ದ ಕೂಡಲೇ ಗದಗದ ನಡಿಕೋಂತ ಎದ್ದ ಮೇಲೆ ನೀರು ಬಿಟ್ಟು ಓಡೆ ಬಂದ ಕೃಷ್ಣ ಪರಮಾತ್ಮನ ಉಳಿಸಪ್ಪ ಉಳಿಸಪ್ಪ ಅಂತಂದ. ಅವ ಪರಮಾತ್ಮ ಕೇಳಿದ ಯಾಕೋ ಏನಾಯ್ತು ಅಂತ ಕೇಳಿದ್ರೆ, ಇಲ್ಲ ನನಗೆ ಯಾರೋ ಹಿಡ್ಕೊಂಡು ಹೊಂಟಿದ್ರು, ನನ್ನ ಸುಡ್ತಿದ್ರು ಅಂತ ಹೇಳ. ಅಲ್ಲ ನೀನರ ನೀರಾಗ ಈಗ ಮುಳುಗಿದ ಇನ್ಯಾರು ಸುಡ್ತಾ ಇದ್ರು, ಏನಾಯ್ತು ನಿನಗೆ ಅಂದ್ರೆ, ಅವೆಲ್ಲ ತನ್ನ ಕತೆ ಹೇಳಿದ. ನಾನು ಯಾವಾಗ ನೀರಾಗ ಮುಳುಗಿದ್ಲೋ ಅವಾಗೊಳಗೊಂದು ಕನಸು ಬಿತ್ತು, ಆ ಕನಸಿನ ನಾನು ನದಿಯಲ್ಲಿ ತೇಲ್ಕೋಂತ ಹೋದೆ. ಅಲ್ಲಿ ಜನ ನನ್ನ ಹಿಡಿದ್ರು, ನನ್ನ ಪಟ್ಟಾಭಿಷೇಕ ಮಾಡಿದ್ರು, ಲಗ್ನ ಮಾಡಿದ್ರು, ಮಕ್ಕಳಾದು, ಹೆಂಡತಿ ಸತ್ತ ಮೇಲೆ ನಾನು ಕೂಡ ಸುಡ್ಲಿಕೊಂಡಿದ್ರು. ಅವ ನಾನು ಭಯಭೀತನಾಗಿ ಬಂದೆ. ಇದೆಲ್ಲ ಏನಿದು, ನೀರಾಗಿ 2 ನಿಮಿಷ ಮುಳುಗಿದ್ರೆ ಇದು 10 ವರ್ಷದ ಹೆಂಗಾಯ್ತಿದ್ರಾಗ ಅಂತ ಕೇಳಿದ್ರೆ, ಪರಮಾತ್ಮನಂತ ನೀನು ಮಾಯಾ ನೋಡಬೇಕು, ಮಾಯಾ ನೋಡ್ಬೇಕಂತಂದಿದ್ದಲ್ಲ, ಅದಕ್ಕೊಂದು ಸ್ವಲ್ಪ ಒಂದು 2 ನಿಮಿಷ ನೀನು ಮಾಯಾನ ತೋರಿಸಿದೆ, ಆ ಮಾಯಾ ಸ್ಯಾಂಪಲ್ ಇಷ್ಟೆಲ್ಲ ಮಾಡಿ ತೋರಿಸ್ತು ಅಂತ ಹೇಳಿದ. ಅದಕ್ಕೆ ಪರಮಾತ್ಮ ಹೇಳ್ತಾನ, ಮಾಯಾ ಅಂದ್ರ ಅಘಟಿತ ಘಟನಾ ಪಟಿಯಸಿ ಮಾಯಾ, ಅಂದ್ರೆ ಏನು ಬೇಕಾದ್ದನ್ನ ಮಾಡಿ ತೋರಿಸುವಂತ ಸಾಮರ್ಥ್ಯ ಮಾಯಾ ಶಕ್ತಿಗೆ ಇರ್ತದ. ಅದಕ್ಕೆ ಮಾಯಾ ಜಾಲದಲ್ಲಿ ಯಾವ ಜೀವಾತ್ಮ ಬೀಳ್ತಾನೆ ಅವ ಪರಮಾತ್ಮನಿಂದ ದೂರ ಆಗ್ತಾನ ಅಂತ ಹೇಳ್ತಾರೆ. ಯಾವ ಜೀವಾತ್ಮ ಪರಮಾತ್ಮನ ಸಮೀಪಕ್ಕಿರ್ತಾನೆ ಅವನಿಗೆ ಮಾಯಾಜಾಲ ಏನು ಮಾಡೋದಿಲ್ಲ. ಈಗೊಬ್ಬ ಮೀನ ಹಿಡಿತಕ್ಕಂಥ ಮನುಷ್ಯ ಒಂದು ಸರೋವರದೊಳಗೋ ಒಂದು ಕೆರೆಯೊಳಗೋ ಹೊಳೆಯೊಳಗೋ ಮೀನ ಹಿಡಿಯಕ್ ಹೋಗ್ತಿರ್ತಾನೆ. ಅವ ಏನ್ ಮಾಡ್ತಾನೆ ಅಂದ್ರೆ ನೀರೊಳಗೆ ಕಾಲಿಟ್ಟು ಜಾಲವನ್ನು ಸುತ್ತಲ ಕಡೆಲ್ಲ ಬೀಸಿಬಿಡ್ತಾನೆ. ಇವ ನೀರ ಕಾಲಿಟ್ಟ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಮೀನುಗಳು ಅವನು ಬಿಟ್ಟುಕೊಟ್ಟು ದೂರ ಓಡಿ ಹೋಗ್ಬಿಡ್ತವೆ. ಓಡ್ ಹೋಗಿ ಏನಕ್ಕಪ್ಪ ಅಂದ್ರೆ ಆ ಜಾಲದಲ್ಲಿ ಸಿಕ್ಕೊಂಡ್ಬಿಡ್ತಾವ. ಆದ್ರೆ ಒಂದು ಮೀನು ಏನ್ ಮಾಡಿತ್ತು ಅಂದ್ರೆ ಅವನು ಕಾಲ ಸುತ್ತಲಲ್ಲೇ ತಿರಿಕೋಂತ ಇತ್ತಂತದು. ಅವ ಜಾಲ ಬೀಸು ತನ್ನ ಬಿಟ್ಟು ದೂರ ಬೀಸ್ತಾನೆ ಹೊರತ ತನ್ನ ಕಾಲಿನ ಜಾಲ ಹಂಗ ಹಾಕೊಳಂಗಿಲ್ಲ. ಹಾಗೆ ಯಾರು ಪರಮಾತ್ಮನನ್ನು ಆಶ್ರಯ ಮಾಡಿಕೊಂಡಿರ್ತಾರೆ ಅವರಿಗೆ ಮಾಯಾ ಅನ್ನುವಂಥದ್ದೇನು ಮಾಡಂಗಿಲ್ಲ. ಯಾರು ಪರಮಾತ್ಮನ ಬಿಟ್ಟು ಸ್ವಲ್ಪ ದೂರ ಹೋಗ್ತಾರೆ ಅವರು ಮಾತ್ರ ಮಾಯದಿಂದ ಉಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಈ ಸಂಸಾರದಲ್ಲಿ ಹುಟ್ಟು ಬಂದಿರತಕ್ಕಂಥ ಪ್ರತಿಯೊಬ್ಬ ಜೀವಾತ್ಮನಿಗೆ ಮಾಯಾಮಲ ಅನ್ನುವಂಥದ್ದು ಆವರಣ ಮಾಡಿರೋದ್ರಿಂದ ಜೀವಾತ್ಮನಲ್ಲಿ ಭಿನ್ನ ಬುದ್ಧಿ ಬಂದದ. ನಾನು ಬೇರೆ, ಇವ ಬೇರೆ, ಅವ ಬೇರೆ, ಬೇರೆ ಆಗಬೇಕಂತಕ್ಕಂಥ ಭಾವನೆ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮಾಯಾಮಲ ಅಂತ ಕರೆದ. ಈ ಮಾಯಾಮಲೆಯಿಂದ ಆವೃತ ಇರ್ತಕ್ಕಂಥ ಜೀವಾತ್ಮ ದಿನಾಲು ಏನ್ ಮಾಡ್ತಾನಪ್ಪ ಅಂದ್ರೆ ಪುಣ್ಯರ ಮಾಡ್ತಾನ, ಪಾಪಾರ ಮಾಡ್ತಾನ. ಈಗ ನೀವಿಲ್ಲಿ ಎರಡು ಮೂರು ತಾಸು ಇಲ್ಲೆಲ್ಲ ಕೂತ್ಕೊಂಡಿರಿ, ಅಕಸ್ಮಾತ್ ಇಲ್ಲಿ ಬರಲಾರ್ದ ನೀವು ಎಲ್ಲಾರ ಕೂತ್ಕೊಂಡಿದ್ರಿ ಅಂದ್ರೆ ಯಾರ ಕೂಡರ ಜಗಳಾರ ಮಾಡ್ತೀರಿ, ಯಾರ ಕೂಡರ ಬೈದಾರ ಬೈತೀರಿ, ಯಾರದರ ನಿಂದಾರ ಮಾಡ್ತೀರಿ, ಏನಾರ ಕುಡದರ ಕುಡಿತೀರಿ, ತಿಂದರ ತಿಂತೀರಿ, ಸೇದರ ಸೇತಿ, ಇದೆಲ್ಲ ಮಾಡ್ತಿರ್ತೀರಿ. ಆದ್ರೆ ಇಲ್ಲಿ ಬಂದ್ ಕುಂತ್ಮೇಲೆ ಅವೆಲ್ಲ ಬಂದಾಗವಿ, ಕುಡಿಯೋದಿಲ್ಲ, ಸೇದೋದಿಲ್ಲ, ಜಗಳಿಲ್ಲ, ಜೂಟಿಲ್ಲ, ಸುಮ್ಮನ ಬಾಯಿ ಇದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿರಿ ಮೌನ ಆಗಿರಿ. ಒಂದ್ ಎರಡು ಮೂರು ತಾಸು ಮೌನ ಆಚರಣೆ ಮಾಡಿದರೆ ಏನಾಗತ್ತಪ್ಪ ಅಂದ್ರೆ ಮನುಷ್ಯನಿಗೆ ಮುನಿಸ್ಥಿತಿ ಬರ್ತದಂತ, ಮಹರ್ಷಿ ಅವಸ್ಥಾ ಬರ್ತದ. ಅದಕ್ಕೆ ಇಲ್ಲಿ ನೀವು ಒಂದು ತಾಸು ಕೂತ್ಕೊಂಡ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅಂದ್ರೆ ನೀವು ಮನ್ಯಾಗ ಕೂತ್ಕೊಂಡು ಬೇಕಾದಷ್ಟು ಜಪ ತಪ ಮಾಡಿದರೂ ಸಿಗದೇ ಇರತಕ್ಕಂಥ ಪುಣ್ಯ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ದಿನಾನು ಪುಣ್ಯನು ಮಾಡ್ತಾನ, ಪಾಪನು ಮಾಡ್ತಾನೆ. ಈ ಪುಣ್ಯ ಪಾಪಗಳಿಗೆ ಅದಕ್ಕೆ ಕಾರ್ಮಿಕ ಮಲ, ಕಾರ್ಮಿಕ ಮಲ ಅಂತ ಕರ್ಕೊಂಡ್ ಬಂದ. ಹೀಗೆ ಆಣಾಮಲ, ಮಾಯಾಮಲ, ಕಾರ್ಮಿಕ ಮಲದಿಂದ ಆವೃತರಾಗಿರ್ತಕ್ಕಂಥ ಜೀವಾತ್ಮ ಈ ಸಂಸಾರದೊಳಗೆ ತನ್ನ ಕರ್ಮಾನುಸಾರವಾಗಿ ದೇವ, ಮನುಷ್ಯ, ತಿರ್ಯಂಗ್ ಪ್ರಾಣಿ ರೂಪದಲ್ಲಿ ಸಂಚಾರ ಮಾಡಿಕೊಂಡಿರ್ತಾನೆ. ಹೀಗೆ ಲೋಕದಲ್ಲಿ ಜೀವಾತ್ಮ ಬರಬೇಕಾದರೆ ಜೀವತ್ವಂ ದುಃಖ ಸರ್ವಸ್ವಂ ತದಿದಂ ಮಲ ಕಲ್ಪಿತಂ, ಆಣವಾದಿ ಮಾಯಾಮಲ ಕಾರ್ಮಿಕ ಮಲಗಳ ಆವರಣದ ಜೀವ ಅಂತ ಕರೆಸಿಕೊಳ್ತಾರೆ. ಯಾವಾಗ ಗುರು ಅಂತಕ್ಕಂಥವನು ಇವನಿಗೆ ದೀಕ್ಷಾ ಸಂಸ್ಕಾರ ಕೊಟ್ಟು ಈ ಮಲಗಳನ್ನು ದೂರ ಮಾಡ್ತಾನೆ, ಅವನಿಗೆ ಲಿಂಗ ಕೊಡ್ತಾನೆ, ಮಂತ್ರ ಕೊಡ್ತಾನೆ, ಭಸ್ಮ ರುದ್ರಾಕ್ಷ ಅನುಗ್ರಹ ಮಾಡ್ತಾನೆ. ಇವನು ಪಡ್ಕೊಂಡಾಗ ಜೀವಾತ್ಮ ಅವುಗಳ ಸಹಾಯದಿಂದ, ಲಿಂಗ ಪೂಜೆಯ ಸಹಾಯದಿಂದ, ಮಂತ್ರ ಜಪದ ಸಹಾಯದಿಂದ ನಾವೇನಾಗ್ತೀವಂದ್ರೆ ಹೇಗೊಂದು ಬ್ಯಾಟ್ರಿ ಹಿಡ್ಕೊಂಡು ಹೋದ್ರೆ ನಾವು ಸರಳವಾಗಿ ದಾರಿ ಹಿಡ್ಕೊಂಡು ಊರು ಮುಟ್ಲಿಕ್ಕೆ ಸಾಧ್ಯ ಆಗದು. ಹಾಗೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷ, ಮಂತ್ರ, ಪಾದೋದಕ ಪ್ರಸಾದಗಳನ್ನು ಹಿಡ್ಕೊಂಡಾಗ ನಾವು ಸರಳವಾಗಿ ಹೋಗಿ ಪರಮಾತ್ಮ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಸ್ಥಿತಿಯನ್ನೇ ಇಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ಸಮಯ 11 ಆಗ್ಯದ. ಅದಕ್ಕೆ ಹೆಚ್ಚಿನ ವಿಷಯವನ್ನು ಪುನಃ ನಾಳೆಗೆ ನಿಮಗೆಲ್ಲ ಉಪದೇಶ ಮಾಡ್ಲಿಕ್ಕೆ ಆಗ್ತದೆ. ಇವತ್ತ ನಮ್ಮ ಬಸವರಾಜ ಶಾಸ್ತ್ರಿಗಳವರು ಮತ್ತು ನಮ್ಮ ಶರಣಕುಮಾರ ಇವರೆಲ್ಲ ಬಹಳ ಸುಂದರವಾದ ವಿಚಾರಗಳನ್ನು ನಿಮಗೆಲ್ಲ ಉಪದೇಶ ಮಾಡಿದ್ದಾರೆ. ಆ ಉಪದೇಶಗಳನ್ನು ನೆನಪಿನಿಟ್ಟುಕೊಂಡು, ಯಾಕಂದ್ರೆ ಮನುಷ್ಯನಿಗೆ ಏನಾದರೂ ವಿನೋದ ಮಾತು ಹೇಳಿದ್ರೆ ನಾವೆಲ್ಲ ನಗ್ತೀವಿ, ಆ ನಗುವಿನ ಹಿಂದೆ ಏನು ಬೋಧ ಇರುತ್ತೆ ಅನ್ನುವಂಥದ್ದನ್ನು ನೆನಪಿಟ್ಟುಕೊಂಡಾಗ ಅದು ನಮ್ಮ ಜೀವನಕ್ಕೆ ಉಪಯೋಗ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಒಳ್ಳೆಯ ಕಲೆಯನ್ನ ನಮ್ಮ ಬಸವರಾಜ ಶಾಸ್ತ್ರಿಗಳು ಮೈಗೂಡಿಸಿಕೊಂಡು, ನಿಮಗೆ ಸಮಯ ಒಂದು ತಾಸು ಹೆಂಗೆ ಹೇಳಿದ್ರೂ ಗುರುತಾಗಿರಲ್ಲ, ಬಹಳ ಸುಂದರವಾಗಿ ಉಪದೇಶ ಮಾಡಿದ್ದಾರೆ. ಆ ಉಪದೇಶವನ್ನು ನೆನಪಿಟ್ಟುಕೊಂಡು ಅದನ್ನ ಸ್ಮರಣದಲ್ಲಿ ಇಟ್ಟುಕೊಂಡು ನೀವೆಲ್ಲ ಆಚರಣೆ ಮಾಡ್ಲಿಕ್ಕೆ ಕಲಿಬೇಕಂತಕ್ಕಂಥ ಮಾತನ್ನು ತಿಳಿಸಿ, ನೀವೆಲ್ಲ ಪ್ರತಿ ದಿನಾಲೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಪಾದ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಲಿಂಗ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಆಶೀರ್ವಚನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜಗದ್ಗುರು ಅವರ ಸಮಯ ತೆಗೆದುಕೊಂಡು 18 ದಿನ ಇಲ್ಲಿ ವಾಸ ಮಾಡ್ತಾರಾ ಅಂತ ಕೇಳಿದ್ದಾದ್ರೆ ಬಹಳಷ್ಟು ಜನರಿಗೆ ಆಶ್ಚರ್ಯ, ಏನು ಊರಿಲ್ಲ, ಉದ್ಮಿಲ್ಲ, ಜನ ಇಲ್ಲ ಅಂತಲ್ಲಿ ಹ್ಯಾಂಗ್ ಹೋಗಿ ಕೂತ್ಕೊಂಡ್ರೆ ಜಗದ್ಗುರು ಅಂತ ತಿಳ್ಕೊಂಡು ಆಶ್ಚರ್ಯ ಪಡ್ತಾರೆ. ಆದ್ರೂ ಕೂಡ ಇದೊಂದು ತಪೋವನ ಅಂತಂದ್ರೆ ವಿಶ್ವಾರಾಧ್ಯರು ಇಲ್ಲಿ ತಪಸ್ಸು ಮಾಡಿ ಹೋಗಿದ್ದಾರೆ, ಬಸವಾಂಬೆಯವರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಾನ ಅಂತ ತಿಳ್ಕೊಂಡು ಈ ಸ್ಥಾನದಲ್ಲಿ ಸುಮ್ಮನೆ ಬಂದು ಕುಂತ್ರೆ ಸಾಕು, ನಿಮಗೆ ನಾವು ಹೇಳುವಂತ ಮಾತು ಕೆಲವು ಜನರು ತಿಳಿತವ, ಕೆಲವು ಜನರೇ ತಿಳಿಯಂಗಿಲ್ಲ. ಏನ್ ಹೇಳ್ತಾರಪ್ಪ ಇವರು, ಆಣೋ ಮಲ ಅಂದ್ರೆ ಏನು, ಮಾಯಾಮಲ ಅಂದ್ರೆ ಏನು, ಕಾರ್ಮಿಕ ಮಲ ಅಂದ್ರೆ ಏನು, ಇದರ ಕತಿಯರಲ್ಲ ಪಿತಿಯರಲ್ಲ ಏನಂತ ಅನಿಸ್ತದ ನಿಮಗೆ. ಆದ್ರೂ ಕೂಡ ಇಂಥ ಶಬ್ದಗಳು ನಿಮ್ ಕಿವಿ ಮೇಲೆ ಬಿದ್ರು ಕೂಡ ಅದಕ್ಕೆ ಶ್ರುತಂ ಹರತಿ ಪಾಪಾನಿ ಅಂತ ಹೇಳ್ತಾರೆ. ಈಗ ರುದ್ರಾಗಿದ್ದ ನೀವೆಲ್ಲ ಕೇಳ್ತಿರೋದು ಅರ್ಥ ನಿಮಗೆ ಗುರುತಾಗದಲ್ಲ, ಮಂತ್ರ ಅರ್ಥ ನಿಮಗೆ ಗುರುತಾಗದಲ್ಲ, ಆದ್ರೂ ನೀವು ಕೇಳ್ತೀರಿ. ಯಾಕೆಂದ್ರೆ ಕೇಳೋಣದ್ರಿಂದ ನಮ್ಮ ಪಾಪ ಎಲ್ಲ ದೂರ ಆಗ್ತಾವ ಅಂತ ತಿಳ್ಕೊಂಡು ಅದಕ್ಕೆ ಕೇಳಾಕ ಪರಮಾತ್ಮ ಕಿವಿ ಕೊಟ್ಟಾನ ಅಂತ ತಿಳ್ಕೊಂಡು ಬಹಳ ಮಂದಿ ನಾವು ಬರೀ ಶ್ರಾವಣ ಮಾಸದಾಗ ಕೇಳ್ತಿರ್ತೇವೆ. ಇವರು ನಮ್ಮ ಶ್ರಾವಣ ಮಾಸನ ಕೊಡ್ರಿ ಅಂತ ಬಂದಿರ ಸ್ವಾಮಿಗಳು. ಶ್ರಾವಣ ಮಾಸ ಅಂದ್ರೆ ಜನರಿಗೆ ಕೇಳಾಕೊಂದ್ರು ಅಭಿರುಚಿ ಇರ್ತದ, ಪೂಜಾ ಮಾಡಿ ರುಚಿ ಇರ್ತದ. ಉಳಿದ ದಿವಸದಾಗ ಆದ್ರೆ ಜನರಿಗೆ ಬರೋದು ಗುರುತಾಗೋದಿಲ್ಲ ಅಂದ್ರೆ ನಾವಂದ್ವಿ ಶ್ರಾವಣ ಮಾಸ ಅಂದ್ರೆ ಯಾವಾಗ ಕೇಳ್ತಾರ ಅವಾಗ ಶ್ರಾವಣ ಮಾಸ, ಶ್ರವಣ ಮಾಡೋ ಮಾಸಕ್ಕನ ಶ್ರಾವಣ ಮಾಸ ಅಂತ ತಿಳ್ಕೋಬೇಕು. ಈಗ ಚೈತ್ರ ಮಾಸ ಇದ್ರು ಕೂಡ ಈಗ ನಿಮಗೆಲ್ಲ ಒಂದು ಶ್ರಾವಣ ಮಾಸ ಇದ್ದಂಗನ, ಅದಕ್ಕೆ ಪ್ರತಿ ದಿನಾಲೂ ಕೂಡ ನೀವು ಲಿಂಗ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಪಾದ ಪೂಜೆಯಲ್ಲಿ ದಂಪತಿಗಳೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಸಾಯಂಕಾಲದ ಈ ಆಧ್ಯಾತ್ಮಿಕ ಆಶೀರ್ವಚನದಲ್ಲೂ ಕೂಡ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೇಳ್ತಾ ಇದ್ದಾರೆ. ಅದಕ್ಕೆ ನಿನ್ನೆಯಿಂದ ಸ್ವಲ್ಪ ನಿಮ್ದೆಲ್ಲ ಸಂಖ್ಯೆ ಬೆಳೀತಾ ಇದೆ. ಅದಕ್ಕೆ ಸ್ವಾಮಿ ಹೇಳ ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ಅಂದ್ರೆ ಇದು ಇಲ್ಲಿ ತೆಗೆದು ಹಿಂದ್ ಹಾಕ್ತೀವಿ ಅಂತಂದ್ರೆ ಅವ್ರು ದೊಡ್ಡ ಸ್ಟೇಜ್ ಹಾಕ್ಲಿಕ್ಕೆ ಹತ್ತಿದ್ದಾರೆ. ಇನ್ನು ರಂಭಾಪುರಿ ಜಗದ್ಗುರು ಬರ್ತಾ ಇದ್ದಾರೆ, ಕಾರ್ಯಕ್ರಮ ಸಮಾಪ್ತಿಯನ್ನು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತಿದ್ದಾವೆ. ಅದಕ್ಕೆ ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ನೀವೆಲ್ಲ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಾಹಿತ್ಯದ ಬಗ್ಗೆ ನಿಮಗೆಲ್ಲ ಒಲವು ಅವಶ್ಯವಾಗಿರಬೇಕು. ಅದಕ್ಕೆ ವೀರಶೈವ ಧರ್ಮ ಗ್ರಂಥ ಅಂದ್ರೆ ಸಿದ್ಧಾಂತ ಶಿಖಾಮಣಿ, ಆ ಗ್ರಂಥವನ್ನ ಪ್ರತಿಯೊಬ್ಬ ವೀರಶೈವ ತನ್ನ ಮನೆಯಲ್ಲಿ ಅವಶ್ಯವಾಗಿಡಬೇಕು. ನೀವು ಓದಬೇಕು, ನಿಮ್ಮ ಮನೆಯವರು ಓದಬೇಕು, ನಿಮ್ಮ ಮಕ್ಕಳು ಓದಬೇಕು. ಇಂಥ ಅಮೂಲ್ಯವಾದ ಗ್ರಂಥಗಳನ್ನ ನಮ್ಮ ಮನೆಯಲ್ಲಿ ಇದ್ದು ಅಂದ್ರೆ ಅದೊಂದು ದಿವ್ಯವಾದ ಬೆಳಕು ನಮ್ಮಲ್ಲಿದ್ದಂತೆ. ಅದೇ ಪ್ರಕಾರವಾಗಿ ಜಗದ್ರೋ ಇರದೇ ಇದ್ರು ಕೂಡ ಈ ಹೇಗೆ ಅನೇಕ ಜನರು ತಮ್ಮ ಮನೆಯಲ್ಲಿ 4 ಮಂದಿ ಕೂತ್ಕೊಂಡು ವಚನಗಳನ್ನು ಓದ್ತಾ ಅದರ ಅರ್ಥ ಹೇಳ್ಕೊಂಡು ಬರ್ತಾ ಇದ್ದಾರೆ, ಹಾಗೆ ಆಚಾರ ಉಪದೇಶ ಮಾಡಿರ್ತಕ್ಕಂಥ ಸಾಹಿತ್ಯವನ್ನ ಕನ್ನಡದಲ್ಲಿ ಸುಲಲಿತವಾಗಿ ಬರೆದದ. ದಿನಾಲು ಒಂದು ಪ್ರವಚನವನ್ನ, ಇದ್ರಾಗ ಎಷ್ಟೋ ಪ್ರವಚನ ಅದಾವ, ಒಂದೊಂದು ಊರಲ್ಲಿ ಮಾಡಿರ್ತಕ್ಕಂಥ ಪ್ರವಚನಗಳು ಯಥಾವತ್ತಾಗಿ ಬರೆದಿಟ್ಟಿದ್ದಾರೆ. ಅವುಗಳನ್ನು ನೋಡಿ ದಿನಾಲು ಒಂದೊಂದು ಪ್ರವಚನ ಓದ್ತಾ ಹೋದ್ರೆ ದಿನಾಲು ಇಂಥ ಪ್ರವಚನ ಕೇಳಿದಷ್ಟು ಪುಣ್ಯ ನಿಮಗೆಲ್ಲ ಬರ್ತದ. ಅದಕ್ಕೆ ಆ ಗ್ರಂಥಗಳನ್ನು ಕೂಡ ಅವಶ್ಯವಾಗಿ ನೀವೆಲ್ಲ ಖರೀದಿ ಮಾಡಿಕೊಂಡು ಆ ಗ್ರಂಥನ ಓದಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ತಿಳಿಪಡಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡಲಾಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ.
ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೇಶ ಜಾತಾಯ ವಿಶ್ವಾದಿ ಬೀಜಾಯ ವಿಶ್ವೇಶ ಜಾತಾಯ ವಿಶ್ವಾದಿ ಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕ ಪಾಲಾಯ ಮಂಗಳಂ. ವಿಶ್ವೈಕಪಾಲಾಯ ಮಂಗಳಂ. ಶ್ರೀ ವಿಶ್ವಾರಾಧ್ಯಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ. ವಿಶ್ವೈಕಪಾಲಾಯ ಮಂಗಳಂ. ಶ್ರೀ ವಿಶ್ವಾರಾಧ್ಯಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ. ವಿಶ್ವೈಕಪಾಲಾಯ ಮಂಗಳಂ. ಶ್ರೀ ವಿಶ್ವಾರಾಧ್ಯಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ. ಶ್ರೀ ವಿಶ್ವಾರಾಧ್ಯಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ. ವಿಶ್ವೇಶ ಜಾತಾಯ ವಿಶ್ವಾದಿ ಬೀಜಾಯ ವಿಶ್ವೇಶ ಜಾತಾಯ ವಿಶ್ವಾದಿ ಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ.